श्री गुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छदं शापान्मणिग्रीवविमोचनं स्वनामग्रहणादेव निरस्तग्रहविग्रहम् बृंदावनगतं वंदे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरुसारणसे उत्तुंगवाक्तरंगाय मध्वदुक्ताब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टम् हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनःसत्यम् विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेम तीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्री गुरुभ्यो नमः। हरिः ओम्। पुष्पैः वृक्षगणाः मनोज्ञवचनैः कीरास्वरैः कोकिलान् नृत्तैः केकिवरा गजश्च गतिभिः शैलाश्रवन्निर्धरैः सुच्छायैर्मणिकुट्टिमस्थलचयैः सा भूर्मृगावीक्षणैस्तद्वृन्दावनमच्युतारः भवनं नूनं तदा तेनिरे। पुष्पैः वृक्षगणाः ಆ ವೃಂದಾವನ ಕೆಲರು ಹೋದರಲ್ವಾ, ಆ ವೃಂದಾವನದಲ್ಲಿ ಹೇಗಿತ್ತು? ಒಳ್ಳೆ ಹೂಗಳಿಂದ ಕೂಡಿದ ವೃಕ್ಷಗಳು, ಅದು ಎಲ್ಲ ಕಡೆ ಇದ್ದೇ ಇರುತ್ತಲ್ಲ. ಗಿಡ ಅಂತಿದ್ದಾಗ ಹೂ ಇದ್ದೇ ಇರುತ್ತೆ. ಅಲ್ಲ, ಬೃಂದಾವನ ಬೇರೆ, ಅದೇನ್ರಿ ಅಂತ ಹೇಳ್ತಾರೆ. ಭಗವಂತನಿಗಾಗಿ ಅಲ್ಲಿರುವ ಗಿಡಗಳೆಲ್ಲ ಹೇಗಾದುವು ಅಂದರೆ ಇಂದ್ರದೇವರ ಆಜ್ಞೆಯಿಂದ ಸರ್ವ ಋತು ಕುಸುಮ. ಇಲ್ಲಿ ಸಾಮಾನ್ಯ ಗಿಡಗಳಲ್ಲಿ ಆಯಾ ಋತುಗಳಲ್ಲಿ ಆಯಾ ಗಿಡಗಳಲ್ಲಿ ಹೂ ಬಿಡುತ್ತೆ, ಅಲ್ಲಿ ಹಾಗಲ್ಲ. ಎಲ್ಲ ಋತುಗಳಲ್ಲೂ ಎಲ್ಲ ಗಿಡಗಳು ಪುಷ್ಪವನ್ನು ಬಿಡ್ತಾ ಇದೆ, ಪುಷ್ಪಭರಿತ. ಪುಷ್ಪೈಹಿ ವೃಕ್ಷಗಣಾಃ ಮನೋಜ್ಞವಚನೈಹಿ ಕಿರಾಃ. ಅಲ್ಲೆಲ್ಲ ಗಿಳಿಗಳು ತುಂಬಿವೆ ಅಂತೆ. ಆ ಗಿಳಿಗಳು ಒಳ್ಳೆ ಮಾತುಗಳಾಡ್ತಾ ಇವೆ ಅಂತೆ, ಒಳ್ಳೆ ಒಳ್ಳೆ ಸ್ವರದಿಂದ ಕೂಗ್ತಾ ಇವೆ ಗಿಳಿಗಳೆಲ್ಲ. ಹೌದು, ನಾವು ನೀವು ನೋಡಿ ಆಗ ಕೃಷ್ಣ ಇದ್ದಾಗ ಹೇಗಿತ್ತೋ ನಾವಂತೂ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ಈಗ ನಾವು ನೋಡಿದವರಲ್ಲ, ನಾವು ಆ ಗೋಕುಲ ವೃಂದಾವನಕ್ಕೆ ಹೋದಾಗ ಅಲ್ಲಿ ನಾರದರು ತಪಸ್ಸು ಮಾಡುವ ಭೂಮಿ ಅಂತ ಒಂದು ಕಡೆ ತೋರಿದರು. ಎಂಥದ್ದು ಆ ಸುತ್ತು ಎಲ್ಲ ಗಿಳಿಗಳು! ಏನು, ನಾವು ಹೋಗಿದ್ದೆ ಮಧ್ಯಾಹ್ನ ಕಾಲದಲ್ಲಿ, ಮಧ್ಯಾಹ್ನ ಸಾಯಂಕಾಲಕ್ಕೆ ಸಮೀಪ. ಆ ಕಾಲದಲ್ಲಿ ತಂಪಾದ ಪ್ರದೇಶ, ಆಶ್ರಮ. ಎಲ್ಲಿ ನೋಡಿದ್ರೂ ಗಿಳಿಗಳ ಶಬ್ದ, ಪಕ್ಷಿಗಳ ಶಬ್ದ, ಏನು ಆನಂದಕರವಾಗಿರುತ್ತೆ. ಅದನ್ನೇ ಹೇಳ್ತಾರೆ, ಮನೋಜ್ಞವಚನೈಃ ಕೀರಾಹ ಸ್ವರೈಃ ಕೋಕಿಲಾಹ. ಒಳ್ಳೆ ಕೋಗಿಲೆಗಳು, ಗಿಳಿಗಳು, ಕೋಗಿಲೆಗಳ ಸ್ವರ ವ್ಯತ್ಯಾಸ ಇದೆ. ಕೋಗಿಲೆಗಳು ಕುಹೂ ಕುಹೂ ಅಂತ ದೊಡ್ಡದಾಗಿ, ಗಿಳಿ ಹಾಗಲ್ಲ, ಕರ 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 ಚಿಕ್ 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 ಆಗಿ ಕಿಚಿ 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 ದಾನ ಬರ್ತಾ ಇರುತ್ತೆ. ಅದು ಭಾಳ ಚೆನ್ನಾಗಿರುತ್ತೆ ಆ ಗಿಳಿಗಳ ಸ್ವರಗಳು, ಕೋಗಿಲೆಗಳು. ಇನ್ನು ನೃತ್ತೈಹಿ ಕೇಕಿ ವರಾಹ, ಎಲ್ಲಿ ನೋಡಿದರೂ ವಿಶೇಷವಾಗಿ ನವಿಲುಗಳು ನರ್ತನ ಮಾಡ್ತಾ ಇವೆ. ಅಲ್ಲ ಮಾಡಲಿ ಬಿಡಿ, ನವಿಲಿದ್ದರೆ ಅದು ಆಡ್ತಾನೆ ಇರುತ್ತೆ ಅಂದರೆ ಹಾಗಲ್ಲ. ನವಿಲುಗಳು ಹಾಗೆ ಜಿಂಕೆಗಳು ಎಲ್ಲಿ ಹೆಚ್ಚಾಗಿ ಓಡಾಡುತ್ತೋ ಅದು ಶ್ರೇಷ್ಠ ಪ್ರದೇಶ ಅಂತ ಹೇಳ್ತಾರೆ. ಅಲ್ಲಿ ನೋಡಿದರೆ ಎಲ್ಲಿ ನೋಡಿದರೂ ನವಿಲುಗಳು ಆಟ ಆಡ್ತಾ ಇರುತ್ತೆ, ಅಂದರೆ ಭಯರಹಿತವಾದ ಜಾಗ ಎಂಬುದು ಗೊತ್ತಾಗುತ್ತೆ. ಗಜಶ್ಚ ಗತಿಭಿ, ಆಗ ಆನೆಗಳು ಇದ್ವಂತಲ್ಲಿ, ಆ ವೃಂದಾವನದಲ್ಲಿ ಆನೆಗಳು ನಡ್ಕೊಂತ ಗಂಭೀರವಾಗಿ ನಡೀತಾ ಹೋಗ್ತಾ ಇವೆ. ನಂತರ ಶೈಲಾಹ ಶ್ರವನ್ನಿಧರೈ, ಒಳ್ಳೆ ಮೇಲಿಂದ ಫಾಲ್ಸ್ ನೀರೆಲ್ಲ ಬೀಳ್ತಾ ಇವೆ ಅಂತೆ ಆ ಬೆಟ್ಟಗಳು. ಆ ಬೆಟ್ಟಗಳಿಂದ ಬೆಟ್ಟಗಳು ಆ ಬೆಟ್ಟಗಳಲ್ಲಿ ವಿಶೇಷವಾಗಿ ನೀರು ಅಲ್ಲಿಂದ ಬೀಳ್ತಾ ಇದೆ. ಸುಚ್ಛಾಯೈಹಿ ಮಣಿಕುಟ್ಟಮಸ್ಥಳ ಕುಟ್ಟಿಮಸ್ಥಳ ಚೈಯೈಹಿ. ಅಷ್ಟೇ ಅಲ್ಲ, ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಒಳ್ಳೆ ಕಾಂತಿ ಹಾಗೆ ವಿಶೇಷವಾಗಿರ್ತಕ್ಕಂಥ ರತ್ನ ಖಚಿತವಾದ ಧಾತುಗಳಿಂದ ಆ ಭೂಮಿ ಬಹಳ ಚೆನ್ನಾಗಿತ್ತು. ಸುಚ್ಛಾಯೈಹಿ, ಆ ಬೆಟ್ಟದ ಮೇಲಿಂದ ಬರುವಂಥ ನೀರು, ನೀವು ಈ ನೀರು ನೋಡಬೇಕು ಅಂದರೆ ಬದರಿಗೆ ಹೋಗುವಾಗ ಆ ಬೆಟ್ಟದಿಂದ ನೀರು ಬರ್ತಾ ಇರುತ್ತೆ. ಎಲ್ಲಿ ನೋಡಿದ್ರೂ ಆ ನೀರನ್ನು ಕುಡಿಯಬಹುದು, ಬಹಳ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಳ್ಳೆ ನೀರು ಬರ್ತಾ ಇದೆ. ಆ ಬೆಟ್ಟದ ಈಚೆ ಭಾಗ, ಆಚೆ ಸೂರ್ಯ ಇದೆ, ಈಚೆ ಭಾಗ ಇದೆ, ತಂಪಾದ ಛಾಯೆ ಇರುತ್ತೆ. ಮಣಿಕುಟ್ಟಿಮ ಸ್ಥಳ ಚೈಯೈ, ಮಣಿಗಳಿಂದ ಹೊಳೆಯತಕ್ಕಂಥ ಅಂದರೆ ಮಣ್ಣಲ್ಲೇ ಒಳ್ಳೆ ಶುದ್ಧವಾಗಿರತಕ್ಕಂಥ ಹೊಳಪು ಅಂಥ ಭೂಮಿ. ಸಾ ಭೂ ಮೃಗಾಹ ವೀಕ್ಷಣೈ, ಅಲ್ಲಿ ಜಿಂಕೆಗಳೆಲ್ಲ ಓಡಾಡ್ತಾ ಇವೆ. ಅವೆಲ್ಲ ತಮ್ಮ ಕಡೆ ಎಲ್ಲ ಒಳ್ಳೆ ನೋಟದಿಂದ ಹೀಗೆ ನೋಡ್ತಾ ಇದ್ರೆ ಆನಂದ ಆಗ್ತಾ ಇದೆ ಅಂಥ. ತದ್ವೃಂದಾವನ ಅಚ್ಯುತಾರ್ಹ ಭವನಂ ನೂನಂ ತದಾತೇನಿರೇ. ಇವೆಲ್ಲ ಸೇರಿಕೊಂಡು ಆ ವೃಂದಾವನವನ್ನು ಏನು ಮಾಡಿತಿವೆಲ್ಲ ಅಂದರೆ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ನೆಲೆಸಲಿಕ್ಕೆ ಬೇಕಾದ ಒಳ್ಳೆ ಭವನವನ್ನಾಗಿ ಮಾಡಿಬಿಟ್ಟು ಅಯ್ಯ ಇವೆಲ್ಲ ಸೇರಿಕೊಂಡು. ಅಲ್ಲಿ ಹೇಳ್ತಾರೆ ವಿಶೇಷವಾಗಿರತಕ್ಕಂಥ ಭಗವಂತ ಎಲ್ಲಿ ಇರಬೇಕು, ಅಲ್ಲಿ ಇಂಥ ಪರಿಸರ ಇರಬೇಕು. ಅಲ್ಲಿ ಭಗವಂತ ಸದಾ ನೆಲೆಸಿರ್ತಾನೆ. ಪ್ರಶಾಂತತೆ, ಭಯರಾಹಿತ್ಯ, ಭಯ ಇರಬಾರದು, ಪ್ರಶಾಂತತೆ ಇರಬೇಕು, ಸಂತೋಷ ಇರಬೇಕು, ಯಾವುದಕ್ಕೂ ಕೊರತೆ ಇರಬಾರದು. ಅಲ್ಲಿ ಇದ್ದರೆ ಇನ್ನು ಯಾವುದಕ್ಕೂ ಯಾವ ಆಲೋಚನೆ ಇಲ್ಲದೆ ಜೀವಿಯಾದವೂ ಸಂತೋಷವಾಗಿರಬೇಕು. ಇಂಥ ಪ್ರದೇಶದಲ್ಲಿ ದೇವರು ವಾಸ ಮಾಡುತ್ತಾರೆ. ಅಂಥ ಒಂದು ಪ್ರದೇಶವೇ ವೃಂದಾವನ ಆಗಿತ್ತು ಅಂತ ಬಹಳ ಒಳ್ಳೆಯ ವೃಂದಾವನವನ್ನು ವರ್ಣನೆ ಮಾಡ್ತಾ ಬರುತ್ತಾರೆ. ಇಲ್ಲಿ ವೃಂದಾವನದಲ್ಲಿ ಯಾವ ಒಂದು ಪ್ರದೇಶವು, ಯಾವ ಒಂದು ಗಿಡವು, ಯಾವ ಒಂದು ಬಳ್ಳಿ ಒಂದು ಬೆಳೆದಿರುವಂತಹ ಗರಿಕೆ ಹುಲ್ಲು ಯಾವುದು ಸುಮ್ಮನೆ ಬರಲಿಲ್ಲ. ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ 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 ದೇವರು ಅಸ್ತು ಅಂದರೆ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು ಎಲ್ಲರೂ ಹುಟ್ಟಿ ಬಂದಾರಲ್ಲಿ. ಅದಕ್ಕೆ ಕೃಷ್ಣ ಆಡುವ ನೆಪದಿಂದ ಪ್ರತಿಯೊಂದು ಹುಲ್ಲನ್ನು ತುಳಿದ. ಅವನ ಪಾದ ಸ್ಪರ್ಶಕ್ಕಾಗಿ ಯಾರೋ ದೇವತೆಗಳು, ಯಾರೋ ಋಷಿಗಳು, ಯಾರೋ ಹುಲ್ಲಾಗಿ ಎಲ್ಲೋ ಮೂಲೆಗೆ ಕಾದ್ಕೊಂಡಿದ್ದಾರೆ. ಅವರು ಇವನು ಬರ್ತಾನೆ ಬರ್ತಾನೆ ಬರ್ತಾನೆ, ಇವ ಬಂದು ಅವರಿಗಾಗಿ ಇವನಿಗೇನು ಕೆಲಸ ಮೂಲೆಗಳಲ್ಲಿ? ಅಲ್ಲಿ ಹೋಗಿ ಆಟ ಆಡೋ ನೆಪದಲ್ಲಿ ಅಲ್ಲೆಲ್ಲ ತುಳಿದು ಅವರಿಗೆಲ್ಲ ಆನಂದ ಕೊಟ್ಟು ಬರ್ತಾ ಇದ್ದ. ಒಮ್ಮೆ ಸ್ಪರ್ಶ ಆದರೂ ಮುಗೀತವರು ತಪಸ್ಸು ಎಲ್ಲ ಸಾರ್ಥಕ. ಅವನಿಗಾಗಿ ಕಾದ್ಕೊಂಡಿದ್ದ. ಇದು ಆ ಕೃಷ್ಣನ ಕಾಲದಲ್ಲಿ ಜ್ಞಾನಿಗಳು ಬೇಡಿಕೊಂಡು ಹೋದಂಥ, ಸಿಗಲ್ಲ ಅವ ಯಾರಿಗೂ ಸಿಗಲ್ಲ, ಜ್ಞಾನಿಗಳ ಹೃದಯದಲ್ಲಿ ಮಾತ್ರ ಕಾಣಿಸ್ತಾನೆ ಅಂತ ಅದು ಹೊರಗೆ ಕಾಣಿಸಿದ್ದಾನೆ. ಅದಕ್ಕೆ ಆ ಇಡೀ ವೃಂದಾವನ ದೇವತೆಗಳ ಮಯ ಆಯಿತು. ಇನ್ನು ಅಲ್ಲಿ ಕಥಾ ಕೇಳಬೇಕು. ಅಲ್ಲೇ ಸ್ಥಳ ಪುರಾಣದಲ್ಲಿ ಹೇಳ್ತಾ, ಅಲ್ಲಿ ಬ್ರಾಹ್ಮಣ ಹೇಳ್ತಾ ಇದ್ರು, ಈ ಗೋವರ್ಧನ ಬೆಟ್ಟ ಮೇರು ಪರ್ವತದ ಇತ್ತಂತೆ. ಅಲ್ಲಿ ಅಗಸ್ತ್ಯರು ಬಂದರಂತೆ. ಅಲ್ಲಿಗೆ ನಾನು ಉತ್ತರ ಕಡೆಗೆ ಹೋಗ್ತಾ ಇದ್ದೇನೆ, ಸ್ವಲ್ಪ ತಪಸ್ಸು ಮಾಡಬೇಕಾಗಿದೆ, ನನಗೊಂದು ಒಳ್ಳೆ ಮನೆ ಬೇಕು, ಆಸನ, ಅದಕ್ಕೆ ಈ ಪರ್ವತವನ್ನು ಕೇಳಿದ್ರಂತೆ, ಬರ್ತೀಯ ಕರ್ಕೊಂಡು ಹೋಗ್ತೀನಿ. ಆವಾಗ ಪುರಾಣಗಳು ಯಾವಾಗಿಂದೋ ಇದ್ದವಲ್ಲ, ಕೃಷ್ಣ ಇದ್ದಾಗೂ ಪುರಾಣಗಳಿದ್ವು. ಆ ಪುರಾಣದಲ್ಲಿ ಬಂದಿತ್ತು ಮೊದಲೇ ಏನಂತ, ಕೃಷ್ಣ ಬರ್ತಾನೆ ಇಲ್ಲಿ ಅಂತ. ಇನ್ನು ಬಂದಿಲ್ಲ ಅಲ್ಲಿ, ಬರ್ತಾನೆ ಅಂತ ಮೊದಲೇ ಬಂದುಬಿಟ್ಟಿದೆ. ಅದನ್ನು ಎಲ್ಲ ದೇವತೆಗಳು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಆ ಪರ್ವತಾಭಿಮಾನಿಯಾದ ಗೋವರ್ಧನ ಪರ್ವತಾಭಿಮಾನಿ ತಿಳ್ಕೊಂಡಿದ್ದಾನಂತ. ಆಸೆ ಆಯಿತಂತೆ, ಇವರು ಹೇಗೂ ಹೋಗ್ತಾರೆ, ಕೃಷ್ಣ ಬರುವಂಥ ಯಮುನಾ ತಟದ ಮೇಲೆ ಹೋಗ್ತಾರವರು. ಕೇಳಿದ್ರು, ಹೇಗೆ ಹೋಗ್ತೀರಾ? ಹಾಂ, ಹೀಗೆ ಹೋಗ್ತೀನಪ್ಪ. ಹೌದಾ, ಬರ್ತೇನೆ. ಅಲ್ಲ, ಪರ್ವತ ಹೇಗೆ ಬರೋದು? ಸ್ಪರ್ಶ ಮಾಡಿದರು ಅಗಸ್ತ್ಯರು ದೊಡ್ಡವರು, ಸ್ಪರ್ಶ ಮಾಡಿದ ಕೂಡಲೇ ದೊಡ್ಡ ಬೆಟ್ಟ ಚಿಕ್ಕ ಅಡಿಕೆ ಬೆಟ್ಟಲಂತೆ ಆಯಿತು, ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮಹಾಶಕ್ತಿ ಅಂತ ಆತು. ಆದರೆ ಹೇಳಿದ ಆ ಅಭಿಮಾನಿ ದೇವತ, ನೀವು ಕರ್ಕೊಂಡು ಹೋಗುವಾಗ ಎಲ್ಲಾದರೂ ನನ್ನ ಇಳಿಸಿದರೆ ಮತ್ತೆ ನಾನು ಮುಂದಕ್ಕೆ ಬರಲ್ಲ. ಇಳಿಸೋ ಪ್ರಸಕ್ತಿ ಯಾವಾಗ ಬರುತ್ತೆ? ಈ ಮೂತ್ರ ಶಂಕ ಬಂದರೆ ಹೋಗಬೇಕು. ಅವರು ಯೋಗಿಗಳು, ಮೂತ್ರವೇ ಬರಲ್ಲ ಅವರಿಗೆ. ಬಂದು ವರ್ಷ ಸಾವಿರಾರು ವರ್ಷಗಳ ಕಾಲ ಹಂಗೆ ತಪಸ್ಸು ಮಾಡ್ತಾರೆ ಅವರು. ಅಯ್ಯೋ, ನನಗೇನು ಪ್ರಾಬ್ಲಮ್ ಇಲ್ಲಪ್ಪ, ನನಗೆ ತೊಂದರೆ ಇಲ್ಲ ಅಂತ ಹೊರಟರು. ಅವಾಗ ತತ್ವಾಭಿಮಾನಿಗಳೇ ಪ್ರಾರ್ಥನೆ ಮಾಡ್ತಾರಂತೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಅವ್ರು ಹೇಳೋದು ಭಗವಾನ್ಗೆ ಪ್ರಾರ್ಥನೆ ಕೀಯ ಅಂತ. ಇವರು ಚೂರು, ನೀನು ಹುಟ್ಟುವ ಜಾಗ ಆ ವೃಂದಾವನ ಬರುವಾಗ ಸರಿಯಾಗಿ ಇವರಿಗೆ ಮೂತ್ರ ಶಂಕ ಬರಲಿ ಅಂತ ಕೇಳ್ಕೊತಾ ಇದ್ದ. ನೋಡಿ, ಸರಿಯಾಗಿ ವೃಂದಾವನ ಹತ್ತಿರ ಬರುವಾಗ, ವೃಂದಾವನಕ್ಕೆ ಬಂದಾಗ ಇವರಿಗೆ ಮೂತ್ರ ಶಂಕ ಬಂತು. ಆಶ್ಚರ್ಯ ಪಡ್ತಾರೆ, ಇದೇನಿದು, ನನಗೆ ಮೂತ್ರ ಶಂಕ ಬರ್ತಾ ಇದೆ. ಬೆಟ್ಟ ಹಿಡ್ಕೊಂಡು ಹಾಗೆ ಹೋಗಬಾರ್ದು, ಪವಿತ್ರವಾದ ಬೆಟ್ಟ. ಅದಕ್ಕೆ ಬೆಟ್ಟವನ್ನು ಕೆಳಗಿಟ್ಟು ತಮ್ಮ ಕಮಂಡೋಲು ಎಲ್ಲ ಇಟ್ಟು ಮೂತ್ರ ಶಂಕಕ್ಕೆ ಹೋಗಿದ್ದಾರೆ. ಬಂದ ಮೇಲೆ ಪರ್ವತಾಭಿಮಾನಿ ಹೇಳಿದ್ದು, ಪಕ್ಕದಲ್ಲೇ ಯಮುನಾ ನದಿ, ಒಳ್ಳೆ ವೃಂದಾವನ, ಅಲ್ಲೇ ನಿಂತು ಬಿಟ್ಟ. ನಾನು ಬರಲ್ಲ. ಅದೇನು ಬರೇ ಹೇಳಿದ್ನಲ್ಲ, ಕೆಳಗಿಟ್ಟರೆ ಬರಲ್ಲ. ಅವಾಗ ಏನೋ ಸಂಶಯ ಬಂತು, ಇವನ್ಯಾಕೆ ಇಲ್ಲಿ ಬರಲ್ಲ ಅಂತ ಹೇಳ್ತಾನೆ, ಏನಾಯಿತು ಅಂತ ಜ್ಞಾನ ದೃಷ್ಟಿಯಿಂದ ನೋಡ್ತಾರೆ. ಓಹೋ, ಕೃಷ್ಣ ಬರ್ತಾನೆ ಅಂತ ನನ್ನ ಸರಿ ಬಂದ್ಯಾ ನೀನು, ಸಿಟ್ಟು ಬಂದಂತವರಿಗೆ. ಅದಕ್ಕೆ ಹೇಳಿದ್ರಂತೆ, ಇಲ್ಲೇ ಇರಬೇಕು ಅಂತಿಲ್ಲ. ಇದ್ದವ ದಿನಕ್ಕೆ ಒಂದು ಅಂಗುಳ ಒಳಕ್ಕೆ ಹೋಗು ಅಂತ ಶಾಪ ಕೊಟ್ರಂತೆ. ಅದಕ್ಕೆ ಈಗಲೂ ಅಲ್ಲಿ ಹೇಳ್ತಾರೆ ಅಲ್ಲಿದ್ದವರು, ನಾವು ಚಿಕ್ಕವರಿದ್ದಾಗ ಗೋವರ್ಧನ ಪರ್ವತ ತುಂಬ ದೊಡ್ಡದಾಗಿತ್ತು, ಇವಾಗ ಅದು ಒಳಕ್ಕೆ ಹೋಗ್ಬಿಡ್ತಾ ಇದೆ. ದಿನಕ್ಕೆ ಒಂದು ಇಂಚ್ ಹೋಗೋದು ಅಂದರೆ ಎಷ್ಟು ಫಾಸ್ಟಾಗಿ ಹೊರಟೋಗುತ್ತೆ. ಒಂದು ವರ್ಷದಲ್ಲಿ 365 ಇಂಚ್ ಒಳಕ್ಕೆ ಹೋಗ್ಬಿಡುತ್ತೆ. ಎಷ್ಟು ವರ್ಷಗಳಾಯಿತು? ಇಲ್ಲದಿದ್ದರೆ ಗೋವರ್ಧನ ಪರ್ವತ ಇವಾಗ ಎಷ್ಟಿದೆ ಅಂದರೆ ಆ ಪರ್ವತದ ಅಗ್ರದಲ್ಲಿ ಚೂರು ಉಳಿದಿದೆ, ಮೆಕ್ಕದ್ದೆಲ್ಲ ಬೆಟ್ಟ ಒಳಕ್ಕೆ ಹೋಗ್ಬಿಟ್ಟಿದೆ. ಅದರ ಬುಡ ಅಗಲ ಎಷ್ಟಿತ್ತು? 50 ಯೋಜನ ಅಗಲ ಅದು. ಅಂಥ ಪರ್ವತ ಇವಾಗ ಚಿಕ್ಕದಾಗಿ ಕಾಣಿಸುತ್ತೆ. ಆ ಪರ್ವತ ಬಂತಲ್ಲಿಗೆ, ಅದಕ್ಕೆ ಕೃಷ್ಣ ನೋಡಿದಂತೆ, ನನಗಾಗಿ ಪಾಪ ಅಲ್ಲಿಂದ ಬಂದಿದೆ ಅಂತ ಹೇಳಿ ಆ ಪರ್ವತಾಭಿಮಾನಿಗೆ ಅನುಗ್ರಹ ಮಾಡಲಿಕ್ಕಾಗಿ ಇಡೀ ಪರ್ವತದ ಕಲ್ಲು ಕಲ್ಲು ಮೇಲೆ ತನ್ನ ಮುದ್ರೆ ಹಾಕಿದ. ಅದಕ್ಕೆ ಹೇಳ್ತಾರೆ ಆ ಗೋವರ್ಧನ ಪರ್ವತ ಅದೆಷ್ಟು ಪುಣ್ಯ ಮಾಡಿತು. ಅದೇನು ಕೃಷ್ಣ ಅದರ ಪ್ರತಿಯೊಂದು ಸಾನುಗಳಲ್ಲಿ, ಅಂದರೆ ಛಪ್ಪರ ಥರ ಇರುವಂಥ ಪ್ರಾಂತದಲ್ಲಿ ಗುಹೆಗಳಲ್ಲಿ ಎಲ್ಲ ಕಡೆ ಆಟ ಆಡಿದ ಆನಂದವೋ ಆನಂದ. ಅವನ ಸ್ಪರ್ಶ ಗಿರಿಗೆ ಸದಾ ಆಯಿತು, ಅವನ ಮೈ ಸ್ಪರ್ಶ. ಅಂಥ ಅದ್ಭುತವಾದ್ದು ಗೋವರ್ಧನ ಪರ್ವತ. ಅದಕ್ಕೆ ಈಗಲೂ ಅನೇಕ ಜನ ಜ್ಞಾನಿಗಳು ಅಲ್ಲಿಗೆ ಹೋದರೆ ಅದ್ಭುತವಾಗಿ ಆ ಪರ್ವತ ಸುತ್ತೂ ಪ್ರದಕ್ಷಿಣೆ ಮಾಡುತ್ತಾರೆ. ಸುಮ್ಮನೆ ಮಾಡಲ್ಲ, ದೇವ ಕಾಲಿಟ್ಟ ಜಾಗ ಅಂತ ಆ ಒಂದು ಬೆಟ್ಟವನ್ನು ಮುಟ್ಟಿ 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 ಮೈ ಮರೆತು ಬಿಡುತ್ತಾರೆ. ಹಾಗೆ ದೇವರು ಬರ್ತಾರೆ ಅಂತ ಕೇಳಿಕೊಂಡು ಕೇಳಿಕೊಂಡು ಬಂದಂಥದ್ದೆಲ್ಲ ಬೆಟ್ಟ ಅಷ್ಟೇ, ಯಮುನಾ ನದಿಯಲ್ಲಿ ಹರಿದದ್ದು ಆಕೆ. ಹಾಗೆ ಎಲ್ಲ ಗಿಡ ಪಕ್ಷಿಗಳು ಮೃಗಗಳು ಎಲ್ಲ ಬಂದವು. ಪ್ರತಿಯೊಂದು ಪಕ್ಷಿಯನ್ನ ಕಣ್ಣಿಂದ ನೋಡಿದನಂತೆ, ಹತ್ತಿರ ಹಾರಿ ಹೋಗ್ತಾ ಇದ್ರೆ ಮುಟ್ಟಿದನಂತೆ. ಸದಯಾವ ಲೋಕೈಹಿ, ವಿಶೇಷವಾದ ಕೃಪೆಯಿಂದ ಕೂಡಿದ ನೋಟದಿಂದ ಎಲ್ಲವನ್ನ ಅನುಗ್ರಹ ಮಾಡಿದ, ಮೃಗಗಳನ್ನ ಮುಟ್ಟಿದ, ಎಷ್ಟು ಸಂತೋಷವಾಗಿ ಎಲ್ಲವನ್ನ ಸಂತೋಷಗೊಳಿಸಿದ. ಅವನಿಗಾಗಿ ಅಲ್ಲಿರ್ತಕ್ಕಂಥ ಗೋಪರು ಗೋಪಬಾಲಕರು ಆಕಳುಗಳು ಕರುಗಳು ಎಲ್ಲವೂ ದೇವತೆಗಳೇ. ಮನುಷ್ಯ ಪ್ರಾಯ ಮನುಷ್ಯರಂತೆ ಕಾಣ್ತಾ ಇತ್ತು, ಅವನಿಗಾಗಿ ಬಂದ ದೇವತೆಗಳೆಲ್ಲ ಅವರು ಎಲ್ಲರೂ ಇದ್ರು. ಅದಕ್ಕಾಗಿ ಆ ನಂದಗೋಕುಲಕ್ಕೆ ಬೃಂದಾವನಕ್ಕೆ ಭಗವಂತ ಬಂದ, ಅವರಿಗೆ ಆನಂದ ಕೊಡಲಿಕ್ಕಾಗಿ, ಫಾರ್ ದಾಟ್ ಸೇಕ್ ಬಂದ್ಬಿಟ್ಟ. ಇಲ್ಲದಿದ್ದರೆ ಕಂಸನನ್ನು ಹುಟ್ಟಿದವನೇ ಕಂಸನನ್ನು ಒಂದು ನೋಟದಿಂದನೇ ಕೊಂದು ಹಾಕ್ಬೋದಾಗಿತ್ತು, ಅಲ್ಲಿಗೆ ಮುಗಿತಾ ಇತ್ತು ಆ ಕೆಲಸ. ಮತ್ತು ಈ ಗೋಪಳ್ಳಿಗೆ ಯಾಕೆ ಬಂದ? ಅವನಿಗೆ ಹೆದರ್ಕೊಂಡು ಬಂದದ್ದಲ್ಲ, ತನ್ನವರೆಲ್ಲ ಇದ್ದಾರೆ, ಅನೇಕ ಜನ್ಮಗಳಿಂದ ತಪಸ್ಸು ಮಾಡಿದ್ದಾರೆ, ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಆ ಅವತಾರದಲ್ಲಿ ಅಷ್ಟು ಆಟ ಆಡಿದ. ಅದಕ್ಕೆ ಕೃಷ್ಣನ ಬರಲಿಕ್ಕೆ ಎಲ್ಲವೂ ಸೇರಿಕೊಂಡುವಂತೆ, ಏ ಕೃಷ್ಣ ಬರ್ತಾನಪ್ಪ ನಾವೆಲ್ಲ ಸರಿ ಮಾಡಬೇಕು ಅಂಥೇಳಿ ದೇವರು ಬರಲಿಕ್ಕೆ ಯೋಗ್ಯವಾದ ಭವನ ಮಾಡಿಬಿಡ್ತಂತೆ. ಇವೆಲ್ಲ ಸೇರಿ ಆ ಬೃಂದಾವನವನ್ನು ಸಲಬ್ಧ ಜನ್ಮ ಮಧುರಾಖ್ಯ ಪುರಿಯಾಂ ವ್ರಜೇಭಿವೃದ್ಧ ಕತಿಜಿದ್ದನ ದಿನಾನಿ ಉಪೇತ್ಯ ವೃಂದಾವನ ಮೇಷ ಕೃಷ್ಣ ತ್ರಿಧಾಮತಾಂ ದರ್ಶಯತೀವ ದೇವ. ಇವನು ತ್ರಿಧಾಮನಲ್ವ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಮೂರು ಕಡೆ ಇರುವವ. ಅದಕ್ಕಾಗಿ ಇವನು ಹುಟ್ಟಿದ್ದು ಮಥುರಾ ಪಟ್ಟಣದಲ್ಲಿ, ಸ್ವಲ್ಪ ಕಾಲ ಎಲ್ಲಿ ಗೋಕುಲದಲ್ಲಿ ಬೆಳೆದ, ನಂತರ ವೃಂದಾವನಕ್ಕೆ ತಾನು ಸೇರಿಕೊಂಡ. ಅದಕ್ಕೆ ತಾನು ತ್ರಿಧಾಮ ಮೂರು ಧಾಮಗಳಲ್ಲಿರುವವ ಎಂಬುದನ್ನು ವಿಶೇಷವಾಗಿ ಸ್ವಾಮಿ ತೋರಿಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ದೇವರು ಇದ್ದದ್ದಕ್ಕೆ ಅನಂತಾಸನ ಶ್ವೇತದ್ವೈಪ ವೈಕುಂಠ ಹೇಗಿತ್ತೋ, ದೇವರು ನೆಲೆಸಿದ್ದಕ್ಕೆ ಮಥುರಾ ಗೋಕುಲ ಬೃಂದಾವನ ಮೂರು ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ಆಗಿಬಿಡುತ್ತು. ಯಾಕೆ ಅಲ್ಲಿರತಕ್ಕಂಥ ಎಲ್ಲ ಸನ್ನಿಧಾನ ಇಲ್ಲೇ ಬಂತು ದೇವರದ್ದು. ಅದಕ್ಕೆ ಮುಕ್ತರೆಲ್ಲ ನೋಡಿದರಂತೆ, ಮುಕ್ತ ಮುಕ್ತರು ಎಲ್ಲರೂ ಅಲ್ಲಿದ್ದವರು, ಅಯ್ಯೋ ಇಲ್ಲಿಗಿಂತ ಅಲ್ಲೇ ಚೆನ್ನಾಗಿದೆ ಅಂತ ಎಲ್ಲರೂ ಒಂದು ರೂಪದಿಂದ ಇಲ್ಲಿ ಬಂದು ಈ ಮೂರು ಜಾಗಗಳಲ್ಲಿ ಆಟ ಆಡಿದರು ಅಂತ ಹೇಳ್ತಾರೆ. ಅಂಥದ್ದು ಮೂರು ವಿಶೇಷವಾದ ಭಗವಂತನ ಸನ್ನಿಧಾನ ಪಾತ್ರವಾಯಿತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತುಂಬ ಗೂಢಾರ್ಥ 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 ವಾದಿರಾಜಗುರು ಸಾರ್ವಭೌಮರು. ಹಾಗಾದರೆ ಕೃಷ್ಣ ಬರಬೇಕಾದರೆ ಯಾವುದೇ ಒಂದು ದೇಶ ವೃಂದಾವನದಂತೆ ಆಗಿಬಿಟ್ರೆ ಕೃಷ್ಣ ಬರ್ತಾನೆ ಹೌದಾನೆ. ಅದಕ್ಕೆ ಅಂದರು ನಮ್ಮ ಹೃದಯವೂ ವೃಂದಾವನ ಆಗಬೇಕು. ಅಲ್ಲೂ ವಿಶೇಷವಾದ ಪುಷ್ಪ ವೃಕ್ಷ ಪುಷ್ಪಗಳಿಂದ ವೃಕ್ಷಗಳೆಲ್ಲ ತುಂಬಿ ಹೋಗಬೇಕಂತೆ. ಐಕೂರಾಚಾರ್ಯರು ಆನ್ಮೀಕದಲ್ಲಿ ಹೇಳ್ತಾರೆ ಅವರು, ಅಪ್ಪ ನೋಡ್ರಿ ಹೃದಯದಲ್ಲಿ ದೊಡ್ಡ ನಂದನವನವೇ ಇದೆ, ಪುಷ್ಪ ವೃಕ್ಷಗಳು ತುಳಸಿ ವೃಕ್ಷಗಳು ಬೇಕಾದಷ್ಟಿವೆ, ದೇವತೆಗಳು ಋಷಿಗಳು ಪಿತೃಗಳು ಎಲ್ಲರೂ ನಿಂತು ಬಿಟ್ಟಿದ್ದಾರೆ, ಆ ಪುಷ್ಪಗಳಿಂದ ದೇವರ ಪೂಜಾ ಆಗಬೇಕು. ನಮ್ಮ ಹೃದಯದಲ್ಲೇ ಪುಷ್ಪಗಳ ಚಿಂತನೆ ಮಾಡೋಣ, ಪುಷ್ಪಭರಿತ ಒಳ್ಳೆ ಒಳ್ಳೆ ವೃಕ್ಷಗಳು ಎಲ್ಲ ದೇವತೆಗಳೇ ಬಂದಿದ್ದಾರೆ ನಮ್ಮ ಹೃದಯದಲ್ಲಿದ್ದಾರೆ ಅಂತ ಚಿಂತನೆ ಮಾಡೋಣ. ಹಾಗೆ ಒಳ್ಳೆ ಗಿಳಿಗಳು ಶುಕಾಚಾರ್ಯರೇ ಮೊದಲಾದಂಥ ದೇವತೆಗಳು ಆ ಗಿಳಿಗಳ ರೂಪದಲ್ಲಿ ನಮ್ಮ ಹೃದಯಕ್ಕೆ ಬಂದಿದ್ದಾರೆ ಅಂತ ಅವರನ್ನು ಆಹ್ವಾನ ಮಾಡೋಣ. ಕೋಗಿಲೆಗಳನ್ನು ನವಿಲುಗಳನ್ನು ಆ ರೂಪದಲ್ಲಿ ಎಲ್ಲ ದೇವತೆಗಳು ಅಪ್ಸರಶಾಸ್ತ್ರೀಯರು ದೇವತೆಗಳು ಎಲ್ಲರೂ ಬಂದಿದ್ದಾರೆ, ಆನೆಗಳು, ನಂತರ ಪರ್ವತಗಳು ನಮ್ಮ ಹೃದಯದಲ್ಲಿವೆ, ಆ ಪರ್ವತಗಳಿಂದ ಒಳ್ಳೆ ಝರಿಗಳು ಅಂದರೆ ವಿಶೇಷವಾದ ನೀರು ಬೀಳತಾ ಇದೆ, ಅದರ ಛಾಯ ಭೂಮಿಯೆಲ್ಲ ರತ್ನಮಯವಾಗಿರತಕ್ಕಂಥದ್ದು, ನಂತರ ಅಲ್ಲಲ್ಲಿ ಅಲ್ಲಲ್ಲಿ ಒಳ್ಳೆ ಮೃಗಗಳು ಎಲ್ಲ ತುಂಬಿ ಹೋದಂಥದ್ದು ನನ್ನ ಹೃದಯ ಭವನ ಅಂತ ಇವರೆಲ್ಲರನ್ನು ನಾವು ಚಿಂತನೆ ಮಾಡಿ ದೇವತೆಗಳನ್ನು ಸ್ವಾಮಿ ನೀನು ಬಾರಯ್ಯ ಅಂದರೆ ಅವರೆಲ್ಲ ನಾವು ನಿತ್ಯ ಚಿಂತನೆ ಮಾಡ್ತಾ ಬಂದರೆ ಆ ವೃಂದಾವನದಲ್ಲಿ ಯಾರು ಯಾರು ದೇವತೆಗಳು ಯಾರು ಯಾರು ಬಂದಿದ್ರೋ ಯಾರ್ಯಾರು ಬಂದಿದ್ರೋ ಅವರೆಲ್ಲರೂ ನಮ್ಮ ಶರೀರದಲ್ಲಿ ಈಗಲೂ ಇದ್ದಾರೆ. ಅವರಲ್ಲಿ ನಾವು ನೀವು ಇಂಥ ರೂಪ ಸ್ವೀಕಾರ ಮಾಡಿ ನಾನು ಹೃದಯದಲ್ಲಿ ನಿಲ್ಲಬೇಕು ಅಂತ ಕೇಳಿಕೊಂಡ್ರೆ ಖಚಿತವಾಗಿ ನಿಲ್ಲುತ್ತಾರೆ, ಅವರ ಸನ್ನಿಧಾನ ನಮ್ಮ ಹೃದಯದಲ್ಲಿ ಬೆಳೆಯುತ್ತೆ. ಯಾವಾಗಾದರೆ ಅವರ ಸನ್ನಿಧಾನ ನಮ್ಮ ಹೃದಯದಲ್ಲಿ ಬೆಳೀತಾ ಬಂತೋ ಆವಾಗ ದೇವರ ಸನ್ನಿಧಾನ ನಮ್ಮ ಹೃದಯದಲ್ಲಿ ಬೆಳೆಯುತ್ತೆ. ಇಷ್ಟು ವಾದಿರಾಜರ ಅಂತರಂಗದ ನಮಗೆ ಕರೆ ಕೊಡ್ತಾ ಇದ್ದಾರೆ, ನೀವು ಹೀಗೆ ಮಾಡಿ ನಿಮ್ಮೊಳಗೂ ಕೃಷ್ಣ ನಿಲ್ಲಿಸ್ತಾನೆ. ನಂತರ ವಿಶೇಷವಾಗಿ ಭಗವಂತ ಮೂರು ಪುರದಲ್ಲಿದ್ದವನಲ್ಲ, ಇವನು ಎಲ್ಲಿ ನಿಲ್ಲಿಸಿದರೆ ಅದೇ ಶ್ವೇತದ್ವೀಪ, ಅದೇ ಅನಂತಾಸನ, ಅದೇ ವೈಕುಂಠ, ಹೌದಲ್ಲವೇ? ಅದಕ್ಕಂದ್ರೂ ದಾಸರಾಯರು ಚೆನ್ನಾಗಿ ಹೇಳಿಕೊಡ್ತಾರೆ, ದಾಸರಾಯರಿಗೆ ಹೇಳಿಕೊಟ್ಟದ್ದೇ ಇವರಲ್ವಾ, ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಹೇಳಿದರು ಅಂತ. ನೋಡಿ ನಮ್ಮ ಹೃದಯವೇ ಮೂರು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಎಲ್ಲೆಲ್ಲಿದೆ? ಮೂಲೇಶ, ಪ್ರಾದೇಶ, ಅಗ್ರೇಶ, ಮೂರು ಸೇರಿಕೊಂಡ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅಗ್ರೇಶನಿರುವ ಜಾಗ ವೈಕುಂಠ, ಇಡೀ ಹೃದಯ ಪ್ರಾಂತ ಶ್ವೇತದ್ವೀಪ, ಅದರ ಒಳಗೇನೆ ಮೂಲೇಶ ಇರುವ ಜಾಗ, ಪ್ರಾದೇಶ ಇರುವ ಜಾಗ ಅನಂತಾಸನ ಶ್ವೇತದ್ವೀಪ, ಅಲ್ಲಿ ಅನಂತಾಸನ ಒಳಗೇನೆ, ನಂತರ ವೈಕುಂಠ ಭಗವಂತನದು ಅಗ್ರೇಶ ಅಂತ ಚಿಂತನೆ ಮಾಡಿದರೆ ತ್ರಿಧಾಮ ಭಗವಂತ ನಮ್ಮ ಹೃದಯದಲ್ಲೇ ನಿಂತು ಬಿಡುತ್ತಾನೆ, ಇದ್ದಾನಲ್ಲೇ. ಅದಕ್ಕೆ ಇಲ್ಲೆಲ್ಲಿ ಏನು ಮಾಡ್ತಾ ಇದ್ದಾರೆ ವರ್ಣನೆ, ಇದರ ನಮ್ಮ ಹೃದಯದಲ್ಲೇ ಇವೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಫಲೈಃ ಪ್ರಸೂನೈಃ ಪಯಸಾತ್ರಣೇನ ವಿಧಾಯ ಗೋಗೋಪನಿಕಾಯ ರಕ್ಷಾಂ ವನಂ ಸ್ವಾನಾಂ. आनुगुणं बभाज हरौ प्रसन्ने किमहस्त साध्यम। ಇಲ್ಲಿ ಹೇಳ್ತಾ ಇದ್ದಾರೆ, ಫಲೈಹಿ ಪ್ರಸೂನೈಹಿ, ಒಳ್ಳೆ ಹಣ್ಣುಗಳು, ಹೂವುಗಳು, ನೀರು, ಪಯಸಾತೃಣೇನ, ಒಳ್ಳೆ ಯಮುನಾ ಜಲ, ಅಲ್ಲಲ್ಲಿ ಅಲ್ಲಲ್ಲಿ ಕೆರೆಗಳು, ಹಾಗೆ ವಿಶೇಷ ಹುಲ್ಲು. ಇದರಿಂದ ಏನಾಯಿತು ಅಂದರೆ, ಗೋವಿಗಳೇ ಗೋ ಗೋಪ ನಿಕಾಯ ರಕ್ಷಾಂ ವಿಧಾಯ. ಗೋ ಗೋಪ, ಗೋ ಅಂದರೆ ಗೋವುಗಳು, ಗೋಪ ಅಂದರೆ ಗೋನ್. ಇದು ಗೋ ಯಾವುದು ವಿಶೇಷವಾಗಿರತಕ್ಕಂಥದ್ದು ಅಂದರೆ ಗೋನ್ ಅಂದರೆ ಅಂದರೆ ಈ ಗೋವುಗಳು ಆ ಜೊತೆಗೆ ಬರತಕ್ಕಂಥದ್ದು ಅನೇಕ ಇತ್ತು. ಕೃಷ್ಣ ಬರೇ ಗೋವುಗಳು ಮಾತ್ರ ಅಲ್ಲ, ಗೋ ಗೋಪ ಅಂದರೆ ಈ ಗೋವುಗಳನ್ನು ರಕ್ಷಣೆ ಮಾಡತಕ್ಕಂಥವ್ರು ಗೋಪರು. ಈ ಗೋವುಗಳಲ್ಲಿ ಗೋಶಬ್ದದಿಂದ ಅಲ್ಲಿ ಹೇಳಿದ್ದು ಕೇವಲ ಆಕಳು ಮಾತ್ರ ಅಲ್ಲ, ಅದರಲ್ಲಿ ಮಹಿಷ ಅಂತ ಹೇಳ್ತಾರೆ, ಎಮ್ಮೆಗಳು ಇದ್ದವು, ಆಡುಗಳು ಇದ್ದವು, ಕುರಿಗಳು ಇದ್ದವು, ಎಲ್ಲವನ್ನ ಕಾದ ಕೃಷ್ಣ. ಅದು ಭಾಗವತದಲ್ಲೇ ಬರುತ್ತೆ, ಎಲ್ಲವೂ ಬರ್ತಾ ಇತ್ತು ಹಿಂದೆ ಅಂತ. ಆ ರೀತಿಯಲ್ಲಿ ಆ ಗೋವುಗಳು ಆ ಗೋಪರಿಗೆ ಆ ಗೋಪ ನಿಕಾಯ ಅಂದರೆ ವಿಶೇಷವಾಗಿರ್ತಕ್ಕಂಥ ಗುಂಪಿಗೆ ರಕ್ಷಾಂ ವಿಧಾಯ ರಕ್ಷಣೆ ಮಾಡಿತು ಅಂತ ಹೇಳ್ತಾ ಇದ್ದಾರೆ. ಆ ವೃಂದಾವನ, ವೃಂದ ಅವನ, ವೃಂದ ಅಂದೇನು ಗುಂಪು, ಗುಂಪನ ಅವನ ರಕ್ಷಣೆ ಮಾಡುವಂತಹದ್ದು. ಆ ರೀತಿಯಲ್ಲಿ ಹಣ್ಣುಗಳಿಂದ ವಿಶೇಷವಾದ ನೀರು, ಅವುಗಳಿಂದ ಗೋಪ ವೃಂದಕ್ಕೆ ಸಂತೋಷ ಆಯಿತು. ಒಳ್ಳೆ ಹಣ್ಣು ಕೊಡೋದು ತಿಂದು ನೀರು ಕೊಡೋದು ಸಂತೋಷವಾಗಿದ್ರು. ಇನ್ನು ಈ ವಿಶೇಷವಾಗಿರ್ತಕ್ಕಂಥ ಗೋವುಗಳೆಲ್ಲ ಅಲ್ಲಿ ನೀರು ಹುಲ್ಲು ಚೆನ್ನಾಗಿ ಸಿಗ್ತಾ ಇತ್ತು. ಇನ್ನು ಹೂವುಗಳೆಲ್ಲ ಇವರಿಗೆ ಆಟಕ್ಕೆ ಮುಡ್ಕೊಳ್ಳಿಕ್ಕೆ ಹಾರಕ್ಕೆ ಆನಂದ ಕೊಡ್ತಾ ಇತ್ತು. ಹಾಗೆ ವೃಂದಾವನ ವನಂ ಸ್ವನಾಮಾನುಗುಣಂ ಬಭಾಜ, ಸ್ವನಾಮ ಅನುಗುಣಂ ಬಭಾಜ, ತನ್ನ ನಾಮಕ್ಕೆ ತಕ್ಕಂತೆ ಇತ್ತು. ವಿಶೇಷವಾಗಿರತಕ್ಕಂಥ ತನ್ನ ಹೆಸರೇನು ವೃಂದಾವನ, ಈ ದೇವತೆಗಳ ಗೋಪರ ವೃಂದನ ಅವನ ರಕ್ಷಣೆ ಮಾಡತಕ್ಕಂಥದ್ದು ಅಂತ ಆಯಿತು ಹೇಳ್ತಾ ಇದ್ದಾರೆ. ಹರೌ ಪ್ರಸನ್ನೇ ಕಿಮಿ ಕಿಮಿಹ ಅಸ್ತಿ ಅಸಾಧ್ಯಂ. ಇಲ್ಲಿ ಈ ಭೂಮಂಡಲದಲ್ಲಿ ದೇವರು ಪ್ರಸನ್ನನಾದಾಗ ಏನು ಅಸಾಧ್ಯವಾಗಿದ್ದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ವಾಮಿ ಪ್ರಸನ್ನನಾದರೆ ಎಲ್ಲ ರೀತಿಯಾಗಿ ವನ ಸಿದ್ಧ ಆಯಿತು. ಇದನ್ನು ಕುರಿತು ರಾಮಾಯಣದಲ್ಲಿ ಹೇಳ್ತಾರೆ. ರಾಮಾಯಣದಲ್ಲಿ ರಾಮನಿಗಾಗಿ ಸೀತೆಯನ್ನು ಹುಡುಕ್ಲಿಕ್ಕಾಗಿ ಕೋಟಿ ಕೋಟಿ ಕಪಿಗಳ ಹಿಂಡೆಲ್ಲ ದಿಕ್ಕು ದಿಕ್ಕಿಗೆ ಹೋಗ್ತಾ ಇದ್ದರೆ, ಒಂದು ಸಲ ಹೋದರೆ ಒಂದೊಂದು ದಿಕ್ಕಿಗೆ ಅಂಥ ಕೋಟಿ ಕೋಟಿ ಹಿಂಡು, ಅವರಿಗೆಲ್ಲ ಹಣ್ಣುಗಳೆಲ್ಲಿಂದ ಬರಬೇಕು? ರಾಮನ ಆಜ್ಞೆಯಿಂದ ಆ ದಿಕ್ಕು ದಿಕ್ಕಿನಲ್ಲಿ ಲೆಕ್ಕವಿಲ್ಲದ ಗಿಡಗಳು ಹುಟ್ಕೊಂಬಂದಂತೆ. ಎಷ್ಟು ಕೋಟಿ ಕೋಟಿ ಕಪಿಗಳ ಹಿಂಡು ಆ ಹಣ್ಣನ್ನು ತಿಂದು ಸಂತೋಷವಾಗಿರುವಷ್ಟು ಸ್ವಾಮಿ ಹುಟ್ಟಾಕಿದ ಹಣ್ಣುಗಳನ್ನು ಗಿಡಗಳನ್ನು ಎಲ್ಲವನ್ನು ಹುಟ್ಟಾಕಿದ. ಅದಕ್ಕೆ ರಾಮಚಂದ್ರನ ಸಾಮರ್ಥ್ಯ ಎಂಥದ್ದು ಅಂತ ಹೇಳ್ತಾ ಇದ್ದ. ಅಂಥವನೇ ಕೃಷ್ಣ. ಅವನು ಬರುವಾಗಲೇ ವೃಂದಾವನವೆಲ್ಲ ಪುಲಕಿತ ಆಯಿತು, ದೇವತೆಗಳೆಲ್ಲ ಬಂದ್ಬಿಟ್ರು. ಅದ್ಭುತವಾಗಿ ಇಂದ್ರದೇವರ ಆಜ್ಞೆಯಿಂದ ನಂದನವನವೇ ಅಲ್ಲಿ ಪ್ರತ್ಯಕ್ಷವಾಗಿ ಬಂದ್ಬಿಡ್ತು ಕೃಷ್ಣನಿಗಾಗಿ. ಆ ಇಂದ್ರದೇವರ ನಂದನವನ, ಚೈತ್ರರಥವನ, ಆ ರೀತಿಯಾಗಿ ಎಲ್ಲ ವನಗಳು ಅಲ್ಲಿ ಬಂದ್ಬಿಡ್ತು. ವನಾಭಿಮಾನಿಗಳೆಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ಟಂತೆ, ಕೃಷ್ಣ ಬರ್ತಾನೆ ಇಲ್ಲಿ. ಆ ರೀತಿಯಲ್ಲಿ ಕೃಷ್ಣ ಅನುಗ್ರಹ ಮಾಡಿದರೆ, ಇಲ್ಲಿ ನಮ್ಮ ಪ್ರಶ್ನೆ ಬಂತಲ್ಲ, ದೇವ ಇಲ್ಲಿ ಬರಬೇಕಾದ್ರೆ ನಮ್ಮ ಮನಸ್ಸು ಒಳ್ಳೆ ವೃಂದಾವನದಂತಾದರೆ ಕೃಷ್ಣ ಬರ್ತಾನೆ ಅಂತ, ಅದು ಹಾಗಾಗಬೇಕಾದ್ರೆ ಏನು ಮಾಡಬೇಕು? ಕೃಷ್ಣ ಅನುಗ್ರಹ ಮಾಡಬೇಕು. ದೇವರು ನಮ್ಮಲ್ಲಿರೋ ಬಿಂಬಮೂರ್ತಿಯನ್ನು ಪ್ರಾರ್ಥನೆ ಮಾಡಿದರೆ ನಮ್ಮ ಮನಸ್ಸನ್ನೆಲ್ಲ ವೃಂದಾವನವನ್ನು ಮಾಡಿಬಿಡ್ತಾನೆ, ತಾನೇ ಹೆಜ್ಜೆ ಇಟ್ಟು ಕೃಷ್ಣ ಅಲ್ಲಿ ಬರ್ತಾನೆ ಎಂಬ ಒಳ್ಳೆ ವಿಚಾರಗಳನ್ನು ನಮಗೆ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದಿನ ಆ ಬೃಂದಾವನದಲ್ಲಿ ಕೃಷ್ಣನ ನಾನಾ ರೀತಿಯಾದ ಲೀಲೆಗಳನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು 8 ಕಾಲಕ್ಕೆ ತೀರ್ಥ ಪ್ರಬಂಧ ನೋಡೋಣ.